श्रीगुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकराच्छितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः। वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तम् विजयाख्यगुरुं भजे। श्रीगुरुभ्यो नमः। हरिः ओम्। ನೀನು ನೋಡಿದಂತೆ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾನೆ, ಭಗವಂತನಿಗೆ ಬಂಧಾದಿಗಳಿಲ್ಲ, ಅವನು ಬದ್ಧನೂ ಅಲ್ಲ ಮುಕ್ತನೂ ಅಲ್ಲ, ಅಂದರೆ ಬಂಧ ಬಂದು ಅದರಿಂದ ಬಿಡುಗಡೆ ಆದವನಲ್ಲ. ಮತ್ತೆ ದೇವರಿಗೆ ಬದ್ಧ ಮುಕ್ತ ಅಂತ ಇತ್ಯಾದಿ ಶಬ್ದಗಳೆಲ್ಲ ಭಗವಂತನಲ್ಲಿ ಪ್ರಯೋಗ ಇದೆಯಲ್ವ? ಹೇಳ್ತಾರೆ, ನಾನು ಬದ್ಧ ಹೌದು, ಹೇಗೆ ಹೇಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ಪಾಪಿಷ್ಠೋಹಂ ಅಂತ ಶ್ರೀನಿವಾಸ ಹೇಳ್ತಾನೆ, ನಾನು ಪಾಪಿಷ್ಠ ಅಂತ. ದೇವರು ಪಾಪಿಷ್ಠ ಹೇಗೆ? ಅದಕ್ಕೆ ಹೇಳ್ತಾರೆ, ಪಾಪಿಷು ತಿಷ್ಠತೀತಿ ಪಾಪಿಷ್ಠ, ಪಾಪಿಗಳಲ್ಲಿ ಇದ್ದು ಅವರು ಸರಿ ಪಾಪ ಮಾಡಿಸ್ತಾನಾದ್ದರಿಂದ ದೇವರಿಗೆ ಪಾಪಿಷ್ಠ ಅಂತ ಹೆಸರು. ಸಂಸ್ಕೃತದ ಶಬ್ದಗಳು ಅನೇಕ ಅರ್ಥಗಳನ್ನು ಕೊಡ್ತಾ ಬರುತ್ತೆ. ಪಾಪಿಷ್ಠ ಅಂದರೆ ಒಂದರ್ಥ, ಪಾಪವನ್ನೇ ಮಾಡುವವ, ಪಾಪದಲ್ಲೇ ರತನಾದವ ಅಂತ. ಇನ್ನೊಂದರ್ಥ, ಪಾಪಿಗಳ ಒಳಗಿರತಕ್ಕಂಥವ. ಅನೇಕ ಮುಖದಂತೆ ತೆರೆದುಕೊಳ್ಳುತ್ತೆ ಸಂಸ್ಕೃತದ ಶಬ್ದಗಳು. ಹಾಗೆ ದೇವರಲ್ಲಿ ಬದ್ಧ ಮುಕ್ತ ಮುಕ್ತ ಎಂಬ ಆಖ್ಯ, ಅಂದರೆ ಆ ಶಬ್ದ ಪ್ರಯೋಗ ದೇವರಲ್ಲಿದೆ. ಅದು ಹೇಗೆ ಅಂದರೆ ಗುಣತಃ ಮೇ ನ ವಸ್ತುತಃ. ಅಂದರೆ ಅರ್ಥ ಏನು ಅಂದರೆ ಹೇಳ್ತಾ ಇದ್ದಾರೆ, ಗುಣತಃ ಅಂದರೆ ಮದಧೀನ ಸತ್ವಾದಿ ಗುಣತಃ ಗುಣೇಭ್ಯ ಏವ ನ ವಸ್ತುತಃ. ಈ ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳು ಅದರಿಂದ ಬಂದಿರತಕ್ಕಂಥ ಬಂಧ ಅದು ನನ್ನ ಅಧೀನ. ಅದರಿಂದ ಬಂದಿರುವ ಬಂಧ ಯಾರಿಗಿದೆ? ಜೀವನಿಗಿದೆ. ಆ ಜೀವನಿಗಿರತಕ್ಕಂಥ ಬಂಧ ಆದ್ದರಿಂದ ಅವನು ಬದ್ಧ. ಇಲ್ಲಿ ಬಂದದ್ದೇನು ಅಂದರೆ ಈ ಪ್ರಕೃತಿಯ ಮೂರು ಗುಣಗಳು ತಾವಾಗಿ ಕಟ್ಟಿ ಹಾಕ್ಲಿಕ್ಕಾಗಲ್ಲ ಯಾರನ್ನು, ಯಾಕೆ ಅವು ಸ್ವತಂತ್ರ ಅಲ್ಲ, ಜಡ. ಜೀವ ಚೇತನನಾದರೂ ಅವನಿಗೆ ಸ್ವಾತಂತ್ರ್ಯವಿಲ್ಲ, ಅವನಿಗೆ ಕಟ್ಟಿಸಿಕೊಳ್ಳಿಕ್ಕೂ ಆಗಲ್ಲ. ಜೀವನೊಳಗಿದ್ದು ಗುಣಗಳೊಳಗಿದ್ದು ಜೀವನ ಸುತ್ತು ಈ ಬಂಧ ಬರುವಂತೆ ಮಾಡಿದ್ದೇ ಭಗವಂತ. ಅಲ್ಲಿ ಮತ್ತು ಪ್ರಶ್ನೆ ಏನದು, ಬಹಳ ಜನ ಕೇಳೋದಿದೆ. ನಮ್ಮ ಪಾಡಿಗೆ ನಾವಿದ್ದು ನಮಗೆಲ್ಲ ಈ ಬಂಧ ತಂದು ಕೊಡೋದು ಯಾಕೆ ಮತ್ತು ಬಿಡುಗಡೆ ಮಾಡೋದು ಯಾಕೆ? ನಮ್ಮ ಪಾಡಿಗೆ ನಾವು ಇದ್ದವ್ರನ್ನ ಕಟ್ಟಿ ಹಾಕೋದು ಯಾಕೆ ಮತ್ತು ಬಿಚ್ಚೋದು ಯಾಕೆ? ಹಾಂ, ಇಲ್ಲಿ ಬಂಧಕೋ ಭವಪಾಶಾಚ್ಚ ಅಂತ, ಭವಪಾಶದಿಂದ ಬಂಧಕನು ಇವನೇ, ಮೋಚಕನೂ ಇವನೇ ಅಂದಾಗ ತಪ್ಪರ್ಥ ಆಗ್ತಾ ಇದೆ. ಅವನು ನಮ್ಮ ಪಾಡಿಗೆ ನಾವಿದ್ದರೆ ನಮ್ಮನ್ನ ತನ್ನ ಖುಷಿ ಬಂದಂತೆ ಕಟ್ಟಿ ಹಾಕುವವನಲ್ಲ. ಮತ್ತೆ ಈ ಬಂಧ ಏನು ಅಂದರೆ, ಈ ಬಂಧ ದಾಸರಾಯರು ತುಂಬ ಸುಂದರವಾಗಿ ಹೇಳ್ತಾರೆ ಅದನ್ನು. ಜೀವನಕ್ಕೆ ತುಷದಂತೆ ಲಿಂಗವು ಸಾವಕಾಶದಿ ಪೊಂದಿ ಇಪ್ಪುದು. ಈ ಶಬ್ದಗಳು ದಾಸರಾಯರದು ಆಳ ಹೋಗುತ್ತೆ. ಜೀವನ ಅಂದರೆ ಯಾವುದು? ಅಕ್ಕಿ. ಅಕ್ಕಿಗೆ ಆ ಭತ್ತ ಬಂದಾಗ ಅಕ್ಕಿ ಸುತ್ತು ಹೊಟ್ಟಿರುತ್ತೆ. ಹೇಗಿರುತ್ತೆ ಆ ಅಕ್ಕಿ ಸೈಜು? ಯಾರಾದರೂ ಟೈಲರ್ ತಗೊಂಡು ಕರೆಕ್ಟಾಗಿ ಹೊಲಿದ್ರೆ ಆ ಶೇಪ್ ಹೇಗಿರುತ್ತೋ ಅದೇ ಥರ ಅಷ್ಟು ಚೆನ್ನಾಗಿ ಮೇಲೆ ಸಿಪ್ಪೆ ಕೂತಿರುತ್ತೆ. ಅಕ್ಕಿ ಶೇಪ್ ಹೇಗಿರುತ್ತೆ ಹಾಗೆ ಇರುತ್ತೆ. ಅಲ್ಲೊಂದು ಶಬ್ದ ನೋಡಿ, ಸಾವಕಾಶದಿ ಪೊಂದಿ ಇಪ್ಪುದು ಅಂತ. ಸಾವಕಾಶ ಅಂದೇನು? ಗ್ಯಾಪ್. ವಿತ್ ಗ್ಯಾಪ್ ಅಂದರೆ ಆ ಒಂದು ಹೊಟ್ಟಿರುತ್ತಲ್ಲ, ಹೊಟ್ಟಿಗೂ ಮತ್ತು ಆ ಒಳಗಿರೋ ಅಕ್ಕಿಗೆ ಮಧ್ಯೆ ಗ್ಯಾಪ್ ಇರುತ್ತೆ. ಹೇಗೆ? ಈ ತೆಂಗಿನಕಾಯಿ, ತೆಂಗಿನಕಾಯಿಯಲ್ಲಿ ನೀರು ಚೆನ್ನಾಗಿರುವಾಗ ಈ ಗೆರಟೆ ಒಳಗಿನ ಕೊಬ್ಬರಿಗೆ ಗಟ್ಟಿಯಾಗಿ ಹತ್ತುಕೊಂಡಿರುತ್ತೆ ನೀರಿದ್ದರೆ. ಆ ನೀರಿಲ್ಲ, ನೀರು ಒಣಗಿತ, ಈ ಗೆರಟು ಒಳಗೆ ಕೊಬ್ಬರಿ ಎರಡೂ ಮಧ್ಯೆ ಗ್ಯಾಪ್ ಇರುತ್ತೆ. ಅದಕ್ಕೆ ನಾವು ಹೀಗೆ ತೆಂಗಿನಕಾಯಿ ಅಲುಗಾಡಿಸಿದಾಗ ಅದು ಲಟ ಲಟ ಅಂತ ಒಳಗೆ ಕದಲುತ್ತಾ ಇರುತ್ತೆ, ಹೌದಲ್ವೇ? ಅದೇ ಥರ ಜೀವ, ಜೀವನ ಸುತ್ತು ಲಿಂಗ ದೇಹ ನ್ಯಾಚುರಲ್ ಆಗಿ ಬಂದಿದೆ, ದೇವರು ಹುಟ್ಟಾಕಿದ್ದಲ್ಲ. ಇದು ವಿಶೇಷ ತಿಳ್ಕೋಬೇಕಾಗಿತ್ತು. ಇದೇನು ಮಾಡ್ತಾ ಇದೆ? ಜೀವನಿಗೆ ಏನು ಅನುಭವಕ್ಕೆ ಬಾರದಂತೆ ಅಡ್ಡಿ ಮಾಡ್ತಾ ಇದೆ. ಇದೇ ಅಂಟಿಕೊಳ್ಳದೆ ಇದೆ ಅನಾದಿಯಿಂದ. ಅವನಿಗೆ ಅದರ ಅನುಭವ ಬರ್ತಾ ಇಲ್ಲ. ಇವಾಗ ದೇವ ಏನು ಮಾಡಿದ? ಈ ಎರಡರ ಮಧ್ಯೆ, ಈ ಎರಡರ ಮಧ್ಯೆ ಈಗ ನೋಡಿ, ಈ ಗಿಟಕು ಅಂದರೆ ಕೊಬ್ಬರಿ, ಅದು ಒಣಗಿದೆ, ಮೇಲೆ ಗೆರಟಿದೆ, ಒಳಗೆ ಅಲುಗಾಡ್ತಾ ಇದೆ. ಮೊದಲು ಹೇಗಿತ್ತು? ನೀರು ತುಂಬಿತ್ತಾದ್ದರಿಂದ ಆ ನೀರಿನಿಂದ ಅದು ವ್ಯಾಕೋಚ ಆಗಿತ್ತು, ಅದಕ್ಕೆ ಗೆರಟನ್ನು ಗಟ್ಟಿಯಾಗಿ ಹಿಡ್ಕೊಂಡಿತ್ತು. ನೀರು ಹೋಗಿದ್ದಕ್ಕೆ ಒಳಗೆ ಶ್ರಿಂಕ್ ಆಗಿದೆ ತೆಂಗು, ಒಳಗೆ ಕೊಬ್ಬರಿ, ಅದಕ್ಕೆ ಅಲುಗಾಡ್ತಾ ಇದೆ. ಇವಾಗ ಮತ್ತು ನಾವು ಒಂದು ವೇಳೆ ಅದಕ್ಕೆ ನೀರೆಲ್ಲ ಸಮೃದ್ಧಿಯಾಗಿ ಒಳಗೆ ಇಂಜೆಕ್ಟ್ ಮಾಡ್ತಾ ಬಂದರೆ ಅದು ಪುನಃ ಗೆರಟಿಗೆ ಅಂಟಿಕೊಳ್ಳುತ್ತೆ. ಇದು ಜಡ ಪದಾರ್ಥ ಆದರೂ ನೀವು ನೋಡಬೇಕಾದ ವಿಚಾರಗಳಿವು. ತುಳಸಿ ಇರುತ್ತೆ, ಅದನ್ನು ಗಿಡದಿಂದ ತೆಗೆದಿರ್ತೀರ, ಒಂದು ದಿವಸಕ್ಕೆ ಅದು ಒಣಗಿದ್ದಂಗೆ ಆಗಿರುತ್ತೆ, ಚೂರು ಒಣಗಿದಂಗೆ ಆಗಿರುತ್ತೆ. ಒಂದು ಸ್ವಲ್ಪ ಮಾಡಿ ನೋಡಿ ಬೇಕಾದರೆ, ಒಂದು ಪಾತ್ರೆಯಲ್ಲಿ ತುಳಸಿಯನ್ನು ಇಟ್ಟು ಆ ಚೂರು ಒಣಗಿದ್ದು, ಪೂರಾ ಒಣಗಿದ್ದಾದರೆ ಆಗಲ್ಲ, ಹಸಿ ಇರಬೇಕು, ಚೂರು ಒಣಗಿರುತ್ತಲ್ಲ, ಅದಕ್ಕೆ ಚೂರು ಮೇಲೆ ನೀರು ಸಿಂಪಡಿಸಿ ಮುಚ್ಚಿಟ್ಬಿಟ್ರೆ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಮುಚ್ಚಿಟ್ರೆ ಒಳಗೆ ಹೇಗಾಗುತ್ತೆ ಗೊತ್ತಾ? ದಳಗಳೆಲ್ಲ ಹಸಿ ಅವಾಗೆ ತೆಗೆದಂತೆ ಆಗುತ್ತೆ. ಆ ದಳಗಳು ಹಸಿ ಆಗುತ್ತದೆ. ಯಾಕೆ? ಆ ನೀರು ಬಂದರೆ ಚೆನ್ನಾಗಿ ವ್ಯಾಕೋಚ ಆಗುತ್ತೆ. ಅದೇ ಥರ ಒಂದು ವೇಳೆ ಒಳಗಿರುವ ಕೊಬ್ಬರಿಗೆ ನಾವು ನೀರು, ತೆಂಗಿಗೆ ನೀರು ಕೊಡೋದಾದರೆ ಅದು ಚೆನ್ನಾಗಿ ಎಕ್ಸ್ಪ್ಯಾಂಡ್ ಆದರೆ ಗಟ್ಟಿ ಹಿಡ್ಕೊಳ್ಳುತ್ತಲ್ಲ. ಹಾಂ, ಇವಾಗ ಏನಾಗಿದೆ? ಜೀವ, ಜೀವನ ಸುತ್ತು ಲಿಂಗ ದೇಹ ಗೆರಟೆ ಅಂತಿದೆ, ಒಳಗೆ ಜೀವ ಕದರುತ್ತಾ ಇದ್ದಾನೆ. ಈ ಇಬ್ಬರ ಮಧ್ಯೆ ನ್ಯಾಚುರಲ್ ಆಗಿದೆ ಈ ಲಿಂಗ ದೇಹ, ಇದರದು ಅಂಟು ದೇವರು ಕೊಡ್ತಾ ಇದ್ದಾನೆ. ಹೇಗೆ? ಮಧ್ಯೆ ನೀರು ಪ್ರವೇಶ ಆಗ್ತಾ ಇದೆ. ಈ ನೀರು ಎಲ್ಲಿಂದ ಬಂತು? ಅವನ ಇಚ್ಛಾ ಎಂಬ ನೀರು. ಅಂದರೆ ಇವರು, ಭಗವಂತ ಏನು ಮಾಡ್ತಾ ಇದ್ದಾನೆ, ಈ ಜೀವನಿಗೆ ಈ ಲಿಂಗದೇಹ ಇದೆ, ಈ ಲಿಂಗದೇಹದ ಏನಿದೆ ಅಂತ ಅವನಿಗೆ ಗೊತ್ತಾಗಬೇಕು ಅಂತ ಅದನ್ನು ಅಂಟು ಕೊಡ್ತಾ ಇದ್ದಾನೆ. ಲಿಂಗ ದೇಹದ ಅಂಟು ಕೊಡ್ತಾ ಇದ್ದಾನೆ. ಅಂಟು ಕೊಡುವಾಗ ಈ ಲಿಂಗ ದೇಹದಲ್ಲಿರ್ತಕ್ಕಂಥ ಮೂರು ಗುಣಗಳಲ್ಲೂ ಅವನು ಆ ರೂಪಗಳಿಂದಿದ್ದಾನೆ, ಜೀವನಲ್ಲೂ ಇದ್ದಾನೆ, ಎರಡಕ್ಕೂ ಸಂಪರ್ಕ ಬರುವಂತೆ ಮಾಡುತ್ತಾ ಇದ್ದಾನೆ. ಆದ್ದರಿಂದ ಈ ಪ್ರಕೃತಿ ಬಂಧ ಜೀವನಿಗೆ ಬರಬೇಕಾದರೂ, ಜೀವ ಬದ್ಧ ಅಂತ ಆಗಬೇಕಾದರೂ ದೇವರ ಕೈವಾಡ ಇದೆ. ಇದ್ದದ್ದು ತೋರಬೇಕಾದರೂ, ಜೀವನಿಗೆ ಗೊತ್ತಾಗಬೇಕಾದರೂ ದೇವರ ಕೈವಾಡ ಬೇಕು. ಹೌದ್ ತಾನೆ? ಆದ್ದರಿಂದ ಅಂತಹ ಕೈವಾಡ ಅವನ ಒಳಗಿದ್ದು ತಾನೇ, ಜೀವನೊಳಗಿದ್ದು ಆ ಲಿಂಗ ದೇಹದ ಒಳಗಿದ್ದು ಅಂಟುವಂತೆ ಮಾಡಿ ಒಳಗೆ ತಾನೂ ಇರ್ತಾನೆ. ಇವ ಜೀವ ಏನಾದ? ಬದ್ಧನಾದ. ಈ ಬದ್ಧನಾದ ಜೀವ ಎಲ್ಲಿದ್ದಾನೆ? ದೇವರ ಅಧೀನದಾಗಿದ್ದಾನೆ. ಆದ್ದರಿಂದ ಬದ್ಧನಾದ ಜೀವ ದೇವರ ಅಧೀನದಲ್ಲಿರೋದರಿಂದ ದೇವರನ್ನ ಬದ್ಧ ಅಂತ ಇದೇ ಭಗವಂತ ಈ ಲಿಂಗ ದೇಹದ ಸತ್ವ ಪರಿಚ್ಛೇದ. ಲಿಂಗ ದೇಹಕ್ಕೆ ಮೂರು ಪೊರೆಗಳು: ಸತ್ವ ಪರಿಚ್ಛೇದ, ರಜೋಪರಿಚ್ಛೇದ, ತಮೋ ಪರಿಚ್ಛೇದ. ಸತ್ವ ಪರಿಚ್ಛೇದದಲ್ಲಿ ಒಳ್ಳೆ 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 ಗುಣಗಳೆಲ್ಲ ಹೊರಗೆ ಬರುತ್ತೆ. ತೆಗೆದರೆ ದೇವ ತೆಗೀತಾನೆ, ಆ ಗುಣಗಳಂಟು ಜೀವನ ಬುದ್ಧಿಗೆ ಕೊಡ್ತಾನೆ. ಕೊಟ್ಟು ಅದರ ಮೂಲಕ ಅವನು ಸಾಧನೆ ಮಾಡಿಸಿ ಈ ಲಿಂಗ ದೇಹವನ್ನು ಸವೆಸಿ ಇದರ ಪೊರೆಯನ್ನು ತೆಗೆದು ಜೀವನನ್ನು ಮುಕ್ತನನ್ನಾಗಿ ಮಾಡ್ತಾನೆ. ಆ ಮುಕ್ತನಾದ ಜೀವನೊಳಗೂ ದೇವರೇ ಇರ್ತಾನೆ. ಆ ಮುಕ್ತನಾದ ಜೀವ ಆ ದೇವರ ಅಧೀನ. ಆದ್ದರಿಂದ ಆ ದೇವರನ್ನು ಮುಕ್ತ ಅಂತ ಕರೀತಾರೆ. ಹೇಗೆ? ಹಾಲು ಅಂತ ಯಾರನ್ನ, ಹಾಲು ಮಾರುವವನನ್ನು ಕರೆದರೆ ಆ ಹಾಲು ಅವನಾಗದಿದ್ದರೂ ಅವನು ಹಾಲಲ್ಲ, ಆದರೂ ಹಾಲು ಎಂಬ ಶಬ್ದ ಅವನಲ್ಲಿ ಪ್ರಯೋಗ ಹೇಗಿದು? ದೇವರು ಬದ್ಧನಲ್ಲದಿದ್ದರೂ ದೇವರಲ್ಲಿ ಆ ಶಬ್ದ ಪ್ರಯೋಗ ಬರ್ತಾ ಇದೆ. ಇಷ್ಟು ದೇವರು ಹೇಳಿದ್ದು. ಏನು ಹೇಳ್ತಾ ಇದ್ದಾರೆ? ಮದಧೀನ ಸತ್ವಾದಿ ಗುಣತಃ, ಈ ಸತ್ವಾದಿ ಗುಣಗಳೆಲ್ಲ ನನ್ನ ಅಧೀನ ಇರುವುದರಿಂದ ನನಗೆ ಬದ್ಧ ಮುಕ್ತ ಅಂತ ಹೆಸರು ಬರ್ತಾ ಇದೆ. ಅಷ್ಟೇ ಹೊರತು ನಾನು ಬದ್ಧನೂ ಅಲ್ಲ, ಅದರಿಂದ ಬಿಡುಗಡೆ ಹೊಂದಿದವನು ಅಲ್ಲ. ಹಾ, ಇಲ್ಲಿ ಹೇಳ್ತಾ ಇದ್ದಾರೆ, ಸರಿಯಪ್ಪ, ಒಳಗಿನ ಸಬ್ಜೆಕ್ಟ್ ಸ್ವಲ್ಪ ನಮ್ಗೆ ಅರ್ಥ ಆಗ್ತಾ ಇಲ್ಲ ಹೇಳು. ಒಂದೇ ಶರೀರ, ಅದರೊಳಗೆ ಅನಿರುದ್ಧ ದೇಹ, ಅದರೊಳಗೆ ಲಿಂಗ ದೇಹ, ಅದರೊಳಗೆ ಜೀವ, ಜೀವನೊಳಗೆ ನೀನು, ಮತ್ತೆ ಈ ಲಿಂಗ ದೇಹ ಮೊದಲುಕೊಂಡು ಸ್ಥೂಲ ದೇಹದ ಪರ್ಯಂತ ಎಲ್ಲ ಕವರ್ ಇಬ್ಬರ ಮೇಲೂ ಇದೆ. ಅಂಥ ಕಾಲಕ್ಕೆ ಈ ಜೀವನಿಗೆ ಅಂಟು ಬಂದಿದೆ, ನಿನಗೆ ಯಾಕಂಟು ಬರಲಿಲ್ಲ? ನಿನಗೆ ಯಾಕಂಟು ಬರಲಿಲ್ಲ? ಅದಕ್ಕೆ ಹೇಳ್ತಾ ಇದ್ದಾರೆ, ಮಮ ಚ ಮಾಯಾ ಅತೀತತಯ ನಿರ್ಗುಣತ್ವಾತ್ ನಮೇ ತತ್ಕೃತೋ ಬಂಧ. ನಾನು ಆ ಒಂದು ವಿಶೇಷವಾಗಿರತಕ್ಕಂಥ ಮೂರು ಗುಣಗಳಿಗೆ ಅತೀತ ಅಂದರೆ ಅದರ ಅಂಟು ನನಗೆ ಬರಲ್ಲ. ನನ್ನ ಸ್ಟ್ರಕ್ಚರೇ ಆಗಿದೆ, ನನಗೆ ಅಂಟೇ ಬರಲ್ಲ. ಜೀವನ ಸ್ಟ್ರಕ್ಚರ್ ಹೇಗಿದೆ? ಅಂಟು ಬರುವ ಸ್ಟ್ರಕ್ಚರ್. ಅದು ಹೇಗಿರತ್ರಿ ಅಂದರೆ, ದೃಷ್ಟಾಂತ ಕೊಟ್ಟಿದ್ದೆ ನಿನ್ನೆ. ಏನದು? ತಾವರೆ ಎಲೆ, ಬಾಳೆ ಎಲೆ. ದೃಷ್ಟಾಂತ, ನೀರಿನ ಸ್ಪರ್ಶ ಬಾಳೆ ಎಲೆಗೂ ಆಗಿದೆ, ತಾವರೆ ಎಲೆಗೂ ಆಗಿದೆ. ಬಾಳೆ ಎಲೆಗೆ ನೀರಿನ ಪಸೆ ಅಂಟಿದೆ, ತಾವರೆ ಎಲೆಗೆ ನೀರೇ ಅಂಟಿಲ್ಲ. ಎಲ್ಲಿ ನೋಡಿದರೂ ಡ್ರೈ, ನೀರಿದ್ದಂತೆ ಇದೆ, ಅದು ಡ್ರೈ ಆಗಿದೆ. ಅಲ್ಲ, ಎರಡೂ ಎಲೆಗಳೇ, ಎರಡೂ ಎಲೆಗಳೇ, ನೀರು ಎರಡರ ಮೇಲೂ ಸಮಾನ ಹಾಕಿದ್ದೀವಿ, ಯಾಕಿದ ಕಂಟತಾ ಇಲ್ಲ ಅಂದರೆ ಅದರ ನೇಚರ್ ಅಂಥದ್ದು, ನೀರಿನ ಅಂಟು ಅದಕ್ಕೆ ಬರಲ್ಲ, ನೇಚರೇ ಹಾಗಿದೆ. ಈ ಬಾಳೆ ಎಲೆಯ ನೇಚರೇ ಹಾಗಿದೆ. ಹಾಗೆ ಜೀವನ ಸ್ವರೂಪವೇ ಅಂಟಿಗೆ ಅವಕಾಶ ಕೊಡುವಂಥದ್ದು. ದೇವರ ಸ್ವರೂಪ ಸ್ಟ್ರಕ್ಚರ್ ಅದೆಂಥದ್ದು? ಅಂಟಿಗೆ ಅವಕಾಶವೇ ಕೊಡಲ್ಲ. ಮತ್ತು ನೀವು ಪ್ರಶ್ನೆ, ಅದ್ಯಾಕ್ರಿ ಬಾಳೆ ಎಲೆ ನೀರು ಅಂಟ್ಕೊಳ್ಳುತ್ತೆ, ತಾವರೆ ಎಲೆ ಅಂಟ್ಕೊಳ್ಳಲ್ಲ? ಸೈಂಟಿಸ್ಟ್ನ ಕೇಳಬೇಕು, ಅವರೇ ಹೇಳ್ತಾರೆ ಏನು ಅಂತ. ಆ ತಾವರೆ ಎಲೆಯಲ್ಲಿ ಬಾಳೆ ಎಲೆಯಲ್ಲಿ ಏನು ಆಟಮ್ಸ್ ಇದೆ, ಜೀವಾಣುಗಳು? ಇಲ್ಲಿ ಹೊರಗೆ ಜಡದಲ್ಲಿ ಯಾವುದು ಒಣಗಿದ ಆಟಮ್ಸ್ ಇರುತ್ತೆ, ಅಲ್ಲಿ ಜೀವಸಹಿತವಾದ ಅಣುಗಳಿರುತ್ತೆ, ಜೀವಾಣುಗಳಿರುತ್ತಲ್ಲ. ಆ ಜೀವಾಣುಗಳು ಇನ್ನೊಂದರ ಅಂಟನ್ನು ಸಹಿಸಲ್ಲ, ಎಲ್ಲ ಬಿಟ್ಟು ಹೋಗ್ತಾ ಇರುತ್ತೆ. ನಮ್ಮ ಶರೀರದಲ್ಲೂ ಹಾಗೆ ಇದೆ ನೋಡಿ. ಕಣ್ಣು, ಕಣ್ಣಲ್ಲಿ ಏನು ಬಿದ್ದರೂ ಹೊರಗೆ ಬರ್ತಾ ಇರುತ್ತೆ. ಕಣ್ಣಲ್ಲಿ ಏನು ಬಿದ್ದರೂ ಅದು ಸ್ವಲ್ಪ ಹೊತ್ತಿಗೆ ಒಳಗೆ ನೀರಿರುತ್ತೆ, ಅತ್ತಾನಾಗಿ ಹೊರಗೆ ಬರುತ್ತೆ. ಅದೇ ಮೈಗೆ ಎಲ್ಲಿ ಹಾಕಿದರೂ ಅಂಟಿಕೊಳ್ಳುತ್ತೆ, ಕಣ್ಣಲ್ಲಿ ಮಾತ್ರ ಅಂಟಿಲ್ಲ. ಇದಕ್ಕೆ ಅರಣ್ಯಕಾಚಾರ್ಯರು ಉತ್ತರ ಕೊಡ್ತಾರೆ, ಕಣ್ಣಲ್ಲಿ ಯಾಕೆ ಅಂಟಿಲ್ಲ ಅಂದರೆ, ಅಂಟಿಲ್ಲದ ದೇವ ಕಣ್ಣಲ್ಲಿ ಇದ್ದದ್ದಕ್ಕೆ. ಅವಾಗ ಮತ್ತು ಪ್ರಶ್ನೆ ಏನು ಅಂತ, ಕೈಯಲ್ಲೂ ದೇವರಿದ್ದಾರಲ್ಲ, ಆ ಕೈಯಲ್ಲಿರುವ ದೇವರಿಗೆ ಅಂಟಿದೆಯಾ? ಇಲ್ಲ. ಕೈಯಲ್ಲೂ ದೇವರಿದ್ದಾರೆ, ಕಣ್ಣಲ್ಲೂ ದೇವರಿದ್ದಾರೆ. ಕಣ್ಣಲ್ಲಿರುವ ದೇವರಿಗೂ ಅಂಟಿಲ್ಲ, ಕೈಯಲ್ಲಿರುವ ದೇವರಿಗೂ ಅಂಟಿಲ್ಲ. ಅಂಥ ಕಾಲಕ್ಕೆ ಒಂದೇ ಅಂಟಿಲ್ಲದ ದೇವ ಕಣ್ಣಲ್ಲೂ ಕೈಯಲ್ಲಿ ಇರುವಾಗ ಕಣ್ಣಿಗೆ ಅಂಟದೆ ಹೋಗೋದು ಯಾಕೆ, ಕೈಗೆ ಅಂಟೋದು ಯಾಕೆ? ಎಷ್ಟು ಆಳವಾಗಿ ಉತ್ತರ ಕೊಡ್ತಾರೆ. ದೇವರಲ್ಲಿ ಅಂಟಿಲ್ಲದ ಗುಣ ಇದ್ದರೂ ಕೈಯಲ್ಲಿ ಈ ಚರ್ಮದಲ್ಲಿ ಆ ಅಂಟಿಲ್ಲದ ಗುಣವನ್ನು ದೇವರು ಹೊರಗೆ ಹಾಕ್ತಾ ಇಲ್ಲ, ಪ್ರಕಟ ಮಾಡುತ್ತಾ ಇಲ್ಲ. ಅದಕ್ಕೆ ಕೈಗೆಲ್ಲ ಅಂಟು ಬರುತ್ತಾ ಇದೆ. ಕಣ್ಣಲ್ಲಿ ತನ್ನ ಅಂಟಿಲ್ಲದ ಗುಣವನ್ನು ಹೊರಗೆ ಹಾಕ್ತಾ ಇದ್ದಾನೆ, ಅದಕ್ಕೆ ಕಣ್ಣಲ್ಲಿ ಅಂಟಿಲ್ಲ. ಹೌದಾ? ಹಾಗೆಯೇ ಇಲ್ಲಿ ವಿಶೇಷವಾಗಿ ಜೀವ, ಆ ಜೀವನ ಶರೀರ ಏನಿದೆ, ಸ್ವರೂಪ ದೇಹ, ಅದು ಅಂಟಿಗೆ ಆಸ್ಪದ ಮಾಡಿ ಕೊಡ್ತಾ ಇದೆ. ಅದು ಹೇಗೆ ಅಂತ ಹೇಳ್ತಾ ಇದ್ದಾರೆ, ಸ್ವಾತಂತ್ರ್ಯ ಜೀವನಿಗೆ ಇಲ್ಲ. ದಿ ಪವರ್, ಸ್ವಾತಂತ್ರ್ಯ ಶಕ್ತಿ ಜೀವನಿಗಿಲ್ಲ, ಅದಕ್ಕೆ ಅಂಟಿಕೊಳ್ತಾ ಇದೆ. ದೇವರಿಗೆ ಸ್ವಾತಂತ್ರ್ಯ ಶಕ್ತಿ ಇದೆ, ಅದಕ್ಕೆ ಯಾವುದು ಅಂಟಲ್ಲ. ಇದು ಒಳಗಿನ ವ್ಯತ್ಯಾಸ. ಅದಕ್ಕೆ ಹೇಳ್ತಾರೆ ನಿರ್ಗುಣತ್ವಾತ್, ಅಂದರೆ ಗುಣಗಳ ಅಂಟು ಬರುವ ಅವಕಾಶ ನನಗಿಲ್ಲ, ಅದಕ್ಕೆ ಗುಣಗಳ ಅಂಟು ಬರ್ತಾ ಇಲ್ಲ ನನಗೆ. ಜೀವನಿಗೆ ಇದೆ, ಅದಕ್ಕೆ ಜೀವನಿಗೆ ಆ ಗುಣಗಳಂಟು ಬರ್ತಾ. ಇಬ್ಬರು ಒಂದೇ ಕಡೆ ಇದ್ದರೂ ನನಗಿಲ್ಲ ಅವನಿಗಿದೆ ಅಂಟು. ತದಭಾವಚ್ಚ ತದ್ವಂಸಾತ್ಮಕೋ ಮೋಕ್ಷಶ್ಚನ್ನ. ಹಾ, ಅಲ್ಲಿ ಹೇಳ್ತಾ ಇದ್ದಾರೆ ನನಗೆ ಬಂಧವೇ ಇಲ್ಲ, ಆದ್ದರಿಂದ ಬಂಧ ಹೋಗುವುದರ ಮೂಲಕ ಬರುವಂತಹ ಮೋಕ್ಷವು ನನಗಿಲ್ಲ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ತರಹಿ ಕಸ್ಯ ಬಂಧ ಮೋಕ್ಷವು ಇತ್ಯಾಶಂಕಾಂ ನಿವರ್ತಯಿತುಂ ಬದ್ಧ ಇತ್ಯಾದಿ ಅರ್ಥಂ ಆವೃತ್ಯ ಯೋಜ್ಯಂ. ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಾ, ಹಾಗಾದರೆ ಯಾರಿಗೆ ಬಂಧ ಅಂದರೆ, ಹೇಳ್ತಾ ಇದ್ದಾರೆ ಮೇ ಗುಣತಃ ಗುಣಸ್ಯ ಸಾರ್ವ, ಹೇಳ್ತಾ ಇದ್ದಾರೆ ವಿಶೇಷವಾಗಿ ಮದಧೀನಸ್ಯ ಜೀವಸ್ಯ ಇತ್ಯರ್ಥ. ಈ ನನ್ನ ಅಧೀನವಾದ ಈ ಗುಣಗಳು ನನ್ನ ಅಧೀನವಾದ ಜೀವನಿಗೆ ಸಂಪರ್ಕ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾ, ಅಲ್ಲಿ ಶಬ್ದಗಳು ನೋಡಿ, ಸುಧೀಂದ್ರರು ಹಾಕ್ತಾರೆ ಜೀವಸ್ಯೈವ ಬದ್ಧೋ ಮುಕ್ತ ಇತಿ ಆಖ್ಯ. ಜೀವನಿಗೇನೆ ಬದ್ಧ ಮುಕ್ತ ಅಂತ ಶಬ್ದ ಪ್ರಯೋಗ. ಯಾಕೆ? ಬದ್ಧ ಅವನೇ, ಮುಕ್ತ ಅವನೇ. ಮತ್ತು ಅಲ್ಲಿ ಸ್ವಲ್ಪ ಒಳಗೆ ಹೋಗ್ತಾರೆ, ತಸ್ಯಾಪಿ ಆ ಜೀವನಿಗಾದರೂ ಕೂಡ ಸಹಜವಾಗಿ ಸ್ವಾಭಾವಿಕವಾಗಿ ಬದ್ಧತ್ವ ಇಲ್ಲ. ವಸ್ತುತೋ ನ ಸ್ವಾಭಾವಿಕೋ ನಹಿ ಇತ್ಯರ್ಥ. ಕಿಂತು ಗುಣತಃ ಏವ, ಅಂದರೆ ಅವನಿಗೆ ಸ್ವರೂಪದಲ್ಲೇ ಬಂಧ ಅಂಬೋದಿಲ್ಲ. ಈ ಹೊರಗಿರತಕ್ಕಂಥ ಮೂರು ಗುಣಗಳಿಂದ ಅವನಿಗೆ ಬಂಧ ಬರ್ತಾ ಇದೆ. ಹಾಂ, ಅಂದ್ ಹೇಳ್ತಾ ಇದ್ದಾರೆ, ಅವನಿಗೂ ಕೂಡ ಸಹಜವಾಗಿ ಸ್ವರೂಪದಲ್ಲಿ ಬಂಧ ಇಲ್ಲ. ತಸ್ಯಾಪಿ ವಸ್ತುತೋ ನ, ಕಿಂತು ಮೇ ಗುಣತಃ ಅಂದರೆ ಮದಧೀನ ಸತ್ವಾದಿ ಗುಣೇಭ್ಯಃ ಏವ, ನನ್ನ ಅಧೀನವಾದ ಮೂರು ಗುಣಗಳಿಂದ ಜೀವನಿಗೆ ಮೊದಲೇ ಇದ್ದ ಬಂಧ ಅವನಿಗೆ ಗೊತ್ತಾಗುವಂತಾಗತಾ ಇದೆ. ಇದು ಕ್ಲಿಯರ್ ಆಗಿ ನಮಗೆ ಅರ್ಥ ಆಗಬೇಕು. ದೇವರು ನಮ್ಮನ್ನು ಬಂಧನದಲ್ಲಿ ಇಟ್ಟಿದ್ದಾನೆ, ಬದ್ಧರನ್ನಾಗಿ ಮಾಡಿದ್ದಾನೆ ಅಂದರೆ ಇಲ್ಲದ ಕಟ್ಟು ತಂದು ನಮಗೆ ಕಟ್ಟಿದ್ದಾನೆ ಅಂತ ಅರ್ಥ ಅಲ್ಲ. ನಮಗೆ ನ್ಯಾಚುರಲ್ಲಾಗಿ ಸಹಜವಾಗಿರುವಂಥ ಈ ಮೂರು ಗುಣಗಳ ಅಂಟು, ಅಂದರೆ ಏ ವಿಶೇಷವಾದ ಲಿಂಗ ದೇಹ, ಅದು ಅಂಟಿ ಅಂಟದೆ ಹಾಗೇ ಇದ್ದರೆ ಅದು ನಮಗೆ ಅಂಟುಕೊಳ್ಳುವಂತೆ ಮಾಡಿದೆ. ಯಾಕೆ ಅಂಟುಕೊಳ್ಳುವಂತೆ ಮಾಡಬೇಕು ಅಂದರೆ ಅದರಿಂದ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಅದು ಅಂಟುವಂತೆ ಮಾಡಿದ. ಸ್ವಲ್ಪ ಏನೋ ನಮ್ಗೆ ಅರ್ಥ ಹೇಳಬೇಕ್ರಿ, ಇಲ್ಲಾದ್ರೆ ನಮ್ಗೆ ಆಗಲ್ಲ. ಹಾ ನೋಡಿ, ಈಗ ಬಟ್ಟೆ ಇದೆ, ಒಳ್ಳೆ ದೃಷ್ಟಾಂತ. ಬಟ್ಟೆ ಇದೆ, ಬಟ್ಟೆಗೆ ಕಲೆ ಆಗಿದೆ. ಆ ಕಲೆ ತೆಗಿಬೇಕಾದ್ರೆ ಏನ್ ಮಾಡಬೇಕು? ಒಗಿಬೇಕು, ಹೌದಲ್ವೋ? ಯಾರೋ ಕೇಳಿದ, ಅಲ್ಲ ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಸಬ್ಜೆಕ್ಟ್ ಡೀಪ್ ಆಗಿ ಹೋಗ್ತಾ ಇದೆ, ಅರ್ಥ ಆಗ್ತಾ ಇದೆಯಾ? ಬಟ್ಟೆ ಕಲೆ ಆಗಿದೆ, ಒಬ್ಬ ಹಿಡ್ಕೊಂಡು ಬಂದ, ಇನ್ನೊಬ್ಬರನ್ನ ಕೇಳಿದ, ವಯಸ್ಸಾದವ್ರನ್ನ, ಈ ಚಿಕ್ಕ ಹುಡುಗ ಕೇಳಿದ, ಈ ಬಟ್ಟೆ ಕಲೆ ಆಗಿದೆ, ಕಲೆ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಆ ದೊಡ್ಡವರು ಹೇಳಿದರು, ಅದನ್ನು ಒಗಿಬೇಕು. ಒಗೆದರೆ ಬಟ್ಟೆ ಕಲೆ ಹೋಗುತ್ತೆ. ಹೌದಾ? ಸರಿ, ಹೋದ, ಒಗದ. ಇವ್ರು ಕೇಳಿದ್ರು, ಏನಪ್ಪ ಕಲೆ ಹೋಯ್ತಾ ಅಂತ. ಇವ ಅಂದ, ಬಟ್ಟೆನೇ ಹೋಯ್ತು ಅಂದ. ಅದ್ಯಾಕೆ ಹಾಗಾಯಿತು? ನೀವೇನು ಹೇಳಿದ್ದು, ಒಗದರೆ ಕಲೆ ಹೋಗುತ್ತೆ ಅಂತ ಹೇಳಿದ್ದೀರಿ, ನಾ ಬಟ್ಟೆ ಹಿಡ್ಕೊಂಡು ಹೋದೆ, ಬಂಡೆಗೆ ಹಾಕಿ ಒಗದೆ, ಹತ್ತೇಟ್ ಹಾಕಿದೆ, ಹರಿದೇ ಹೋಯ್ತು, ಕಲೆ ಹೋಗಿಲ್ಲ, ಅಂಟೇ ಇದೆ. ಆವಾಗ ಅವರಂದರು, ಹೌದಪ್ಪ, ಅದನ್ನು ನೀರಲ್ಲಿ ಮುಳುಗಿಸಿದ್ಯಾ? ಇಲ್ಲ. ಮತ್ತೇನು ಮಾಡಿದ್ಯಾ? ಹಾಗೇ ಬಟ್ಟೆ ಹಾಕಿನ ಹೊಡೆದೆ. ಅವಾಗಂದರು, ಹಾಗಲ್ಲಪ್ಪ ಮಾಡಬೇಕಾಗಿದ್ದು, ಈಗ ಇನ್ನೊಂದು ಬಟ್ಟೆ ಇದೆ, ಅದಕ್ಕೆ ಕಲೆ ಆಗಿದೆ, ಇದಕ್ಕೆ ಹೇಳಿ ನೋಡು, ಅದನ್ನು ನೀರಲ್ಲಿ ಮುಳುಗಿಸು. ಮುಳುಗಿಸಿದ, ಈಗ ಹೋಗಿ ಸ್ವಲ್ಪ ಹೊತ್ತು ನೆನೆಸಿಟ್ಟ, ಚೆನ್ನಾಗಿ ಒಗದ. ಆವಾಗ ಆಶ್ಚರ್ಯ, ಬಟ್ಟೆ ಹರಿಲಿಲ್ಲ, ಕಲೆ ಹೋಯ್ತು, ಕಲೆ ಹೋಯ್ತು. ಅವಾಗಂದ, ಇದೇನದು, ಮೊದಲು ಇದೇ ಥರ ಒಗೆದಿದ್ದೆ, ಬಟ್ಟೆ ಹರಿದೋಯ್ತು, ಕಲೆ ಹೋಗಲಿಲ್ಲ, ಈಗ ಬಟ್ಟೆ ಒಗೆದ್ರೆ ಕಲೆ ಹೋಯ್ತು, ಬಟ್ಟೆ ಉಳಿಯಿತು. ಅವಾಗಂದ್ರು, ಈ ಕಲೆಗೂ ಬಟ್ಟೆಗೂ ಮಧ್ಯೆ ನೀರು ಬರಲಿಲ್ಲ, ಮೊದಲು ಹಾಗೆ ಡ್ರೈ ಆಗಿದ್ದ ಬಟ್ಟೆ ಹಾಗೆ ನಾಲ್ಕು ಹತ್ತೇಟ್ ಹಾಕಿದರೆ ಕಲೆ ಬೀಳಲಿಲ್ಲ, ಬಟ್ಟೆ ಹರಿಯಿತು. ಅದೇ ಬಟ್ಟೆ ನೀರಲ್ಲಿ ಮುಳುಗಿಸಿದಾಗ ಆ ಕಲೆಗೂ ಈ ಬಟ್ಟೆಗೂ ಮಧ್ಯೆ ನೀರು ಬಂದದ್ದಕ್ಕೆ ಒಗದರೆ ಕಲೆ ಮಾತ್ರ ಬಿಟ್ಟೋಯಿತು, ಬಟ್ಟೆ ಉಳಿಯಿತು. ದೇವ ಮಾಡಿದ್ದದೆ ಏನು ಮಾಡ್ತಾ ಇದ್ದಾನೆ? ಜೀವರ ಸ್ವರೂಪ ದೇಹಕ್ಕೆ ಸಹಜವಾಗಿ ಅನಾದಿಯಿಂದ ಕಲೆ ಇದೆ. ಯಾವುದು? ಲಿಂಗದೇಹವೆಂಬ ಕಲೆ ಇದೆ. ಇದನ್ನು ಏನು ಮಾಡುತ್ತಾ ಇದ್ದಾನೆ? ಹೇಗೆ? ಈಗ ಬಟ್ಟೆ ಕಲೆ ಎರಡು ಇದ್ದಾಗ ನಾವು ನೀರಲ್ಲಿ ಅದನ್ನು ಮುಳುಗಿಸುವ ಮೂಲಕ, ತೋಯಿಸುವ ಮೂಲಕ, ಏನು ಮಾಡುತ್ತಾ ಇದ್ದೇವೆ? ನೀರಿನ ಮೂಲಕ ಕಲೆಗೂ ಬಟ್ಟೆಗೂ ಮಧ್ಯ ಕಾಂಟ್ಯಾಕ್ಟ್ ಚೆನ್ನಾಗಿ ಬರುವಂತೆ ಮಾಡ್ತಾ ಇದ್ದೀವಿ. ಅಂದರೆ ಹೇಗೆ? ಈ ನೀರಿನಿಂದಾಗಿ ಕಲೆ ಬಿಟ್ಟು ಹೋಗುವಂತೆ ಮಾಡ್ತಾ ಇದ್ದೀವಿ, ಅಂಟು ಕೊಡ್ತಾ ಇದ್ದೀವಿ. ಬಟ್ಟೆಗೂ ಕಲೆಗೂ ಮಧ್ಯೆ ಅಂಟು ಯಾವುದು ಬಂದಿದೆ? ನೀರು. ಅದೇನು ಮಾಡಿದೆ? ತೆಗೆದು ಬಿಟ್ಟಿದೆ. ಹಾಗೆ ಜೀವ, ಜೀವನ ಸುತ್ತು ಮೊದಲೇ ಇರತಕ್ಕಂಥ ಬಂಧ, ಅದು ಜೀವನ ಜೀವನಿಗೂ ಬಂಧಕ್ಕೂ ಮಧ್ಯೆ ಒಂದು ನೀರನ್ನ ಸೇರಿಸಿದ ಭಗವಂತ. ಯಾವ ನೀರು? ತನ್ನ ಇಚ್ಛಾ ಎಂಬ ನೀರನ್ನ ಅಂಟು ಕೊಟ್ಟ, ಜೀವನೆಂಬ ಬಟ್ಟೆಯನ್ನ ತಂದ, ಈ ಸಂಸಾರದಲ್ಲಿ ಒಗೀತಾ ಇದ್ದಾನೆ. ಆ ಒಗೆಯುವ ಕಾಲಕ್ಕೆ ಅಗಸರವರು ಹೇಗೆ ಒಗೀತಾರೆ? ಹಾಕಿ ಕೆಳಗೆ ಹೊಡಿತಾರೆ, ಮತ್ತು ಮೇಲಕ್ಕೆಬ್ಬಿಸ್ತಾರೆ, ಮತ್ತ ಕೆಳಗೆ ಹಾಕ್ತಾರೆ, ಮತ್ತು ಮೇಲಕ್ಕೆ. ಅದೇ ಒಗೆಯೋ ಕ್ರಮ ಅಲ್ಲ? ಹಾಗೆ ಒಗೆದಾಗ ಚೆನ್ನ, ಅದಕ್ಕೆ ನಾ ಒಗೆದ ಬಟ್ಟೆಗೂ ಅಗಸರವರು ಒಗೆದ ಬಟ್ಟೆಗೂ ಬಿಳಿತನ ಡಿಫರೆನ್ಸ್ ಯಾಕಿರುತ್ತೆ? ಏಟು ಚೆನ್ನಾಗಿ ಬೀಳುತ್ತಲ್ಲಿ, ಹೌದಲ್ವಾ? ಹಾಗೆ ದೇವರು ನಮ್ಮನ್ನು ಕೆಳವು ಉನ್ನತ ಜನ್ಮಗಳು ಮೇಲಕ್ಕೆ ಕರ್ಕೊಂಡು ಹೋಗ್ತಾನೆ. ಕೆಳವು ಅಂದರೆ ಸುಖ ಕೊಡ್ತಾನೆ, ದುಃಖವೂ ಕೊಡ್ತಾನೆ, ಕೆಳಗೆ ಹಾಕಿ ಹೊಡಿತಾನೆ, ಮೇಲಕ್ಕೆ ಬಸ್ತಾನೆ. ಅಲ್ಲಿ ನೋಡಿ, ನಾವು ದೇವರನ್ನ ಕೇಳ್ತೀವಲ್ಲ, ನನಗೆ ಸುಖವೇ ಕೊಡು, ದುಃಖ ಕೊಡಬೇಡ ಅಲ್ವಾ? ಈಗ ನೋಡಿ, ಮೇಲಕ್ಕೆ ಎಬ್ಬಿಸಿದ್ದೆಲ್ಲ ಸುಖ, ಕೆಳಗೆ ಹಾಕಿ ಬಡದದ್ದೆಲ್ಲ ದುಃಖ, ಮತ್ತೆ ಕೊಳಕು ಹೋಗಿದ್ದು ಯಾವಾಗ? ಬಟ್ಟೆಯನ್ನ ಮೇಲಕ್ಕೆ ಎಬ್ಬಿಸಿದಾಗ ಕೊಳಕು ಹೋಗಲ್ಲ, ಕೆಳಗೆ ಹಾಕಿ ಬಡದಾಗಲೇನೆ ಕೊಳಕು ಬಿಡುತ್ತೆ. ಹಾಗೆ ದೇವರು ನಮ್ಮ ಲಿಂಗ ದೇಹದ ಕೊಳಕು ಬಿಡಿಸಲಿಕ್ಕೆ ಕಷ್ಟಗಳನ್ನು ಬಡಿತಾನೆ, ಹಿಡ್ಕೊಂಡು ಕೊಟ್ಟು. ಆವಾಗ ಕಷ್ಟಗಳು ಬಂದಾಗೆ ನಾವು ಶುದ್ಧರಾಗ್ತೀವಿ, ಸುಖ ಬಂದಾಗ ಸೊಕ್ಕು ಬಂದು ಮೈಮರೆತು ಹೋಗ್ತೀವಿ, ಹೌದಲ್ವೇ? ಆದರೂ ಯಾವಾಗೂ ಕಷ್ಟ ಕೊಟ್ಟರೆ ತಡ್ಕೊಳ್ಳಿಕ್ಕಾಗಲ್ಲ. ಅಲ್ಲಿ ನೋಡಿ, ಒಗೆಯೋ ಕಾಲಕ್ಕೆ ಎಷ್ಟು ಚೆನ್ನಾಗಿ ಒಗಿತಾರೆ, ಎಷ್ಟು ಚೆನ್ನಾಗಿ ಒಗಿತಾರೆ ನೋಡಿ. ಬೇಕಾದ್ರೆ ಆ ಸಿಸ್ಟಮ್ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಕೆಳಗೆ ಬಡಿತಾರೆ, ಬಡದಾಗ ಕೊಳಕೆಲ್ಲ ಬಿಡ್ತಾ ಇರುತ್ತೆ, ಆ ಬಿಟ್ಟಾಗ ಆ ನೀರು ಬಿಟ್ಟೋಗ್ತಾ ಇರುತ್ತೆ, ಮತ್ತ ನೀರಲ್ಲಿ ಮುಳುಗಿಸ್ತಾರೆ, ಮತ್ತ ಬಡಿತಾರೆ. ಒಟ್ಟಾರೆ ಆ ಕೊಳಕಿಗೂ ಕಲೆಗೂ ಬಟ್ಟೆಗೂ ಮಧ್ಯೆ ನೀರಿನ ಪಸೆ ಅಂಟು ಕಾನ್ಸ್ಟೆಂಟ್ ಆಗಿ ಇರುವಂತೆ ಅವರು ನೀರು ಮುಳುಗಿಸಿ ಹೊಡೆಯೋದು ಮಾಡ್ತಿರ್ತಾರೆ. ದೇವರು ಅಷ್ಟೇ, ತನ್ನ ಇಚ್ಛೆ ತನ್ನ ರಕ್ಷಣಾ ಕವಚ ಜೀವರಿಗೆ ಕೊಟ್ಟು ಬಡಿತಾ ಕಲೆ ಮಾತ್ರ ದೂರ ಆಗಿ ಬಟ್ಟೆ ಸ್ವಚ್ಛ ಬಿಳಿ ಆಗುವಂತೆ ಮಾಡ್ತಾನಲ್ವ ಅಗಸರವ? ಹಾಗೆ ನಮ್ಮ ಸ್ವಾಮಿ ನಮ್ಮ ಈ ಸುತ್ತು ಇರುವ ಲಿಂಗ ದೇಹವೆಂಬ ಕಲೆಯನ್ನು ಹೋಗಿ ಜೀವ ಶುದ್ಧ ಪ್ರಕಾಶ ಬರುವಂತೆ ಮಾಡುತ್ತಾನೆ. ಇದು ದೇವರ ಸೃಷ್ಟಿಯ, ಅಂದರೆ ನಮ್ಮದೇ ಆದ ಅನಾದಿ ಲಿಂಗ ದೇಹವನ್ನು ನಮಗೆ ಅಂಟು ಕೊಡುವುದರಲ್ಲಿ ದೇವರು ಮಾಡುವ ವ್ಯಾಪಾರ ಹೀಗಿದೆ. ಬಹಳ ಜನ ತಪ್ಪು ತಿಳ್ಕೊಂಡಿರ್ತಾರೆ. ಏನದು? ನಮ್ಮ ಪಾಡಿಗೆ ನಾವಿದ್ರೆ ದೇವರು ಬಂದು ನಮ್ಮನ್ನು ಕಟ್ಟಿ ಹಾಕಿದ್ದಾನೆ, ಅವನು ಕಾಲಿಡ್ಕೊಂಡ್ರೆ ಆ ಕಟ್ಟಿ ಹಾಕಿದ್ದಾನೆ ಬಿಡಿಸ್ತಾನೆ, ಇದೇನು ದೇವರೋ ಏನೋ ಅಂತ ತಪ್ಪು ತಿಳಿದಿರ್ತಾರೆ. ಈ ಬಂಧ ನಮಗೆ ಮೊದಲೇ ಇದೆ, ಇದ್ದದ್ದನ್ನೇ ಅಂಟು ಕೊಟ್ಟು ಬಿಡಿಸೋದು ದೇವರು ಮಾಡಿತ್ತು. ಅದನ್ನೇ ಕೃಷ್ಣ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾನೆ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. 2 ನಿಮಿಷಕ್ಕೆ ರುಕ್ಮಿಣೀಶ ವಿಜಯ ನೋಡೋಣ.